ಸ್ತೋತ್ರವು ಬಿಡುಗಡೆಯನ್ನ ತರುತ್ತದೆ.
And we want to continue to look at the tremendous power that can come into our lives if we learn how to praise God in all situations.
ನಾವು ಎಲ್ಲಾ ಪರಿಸ್ಥಿತಿಗಳಲ್ಲಿ ದೇವರಿಗೆ ಹೇಗೆ ಸ್ತೋತ್ರ ಮಾಡಬೇಕು ಎಂಬುದನ್ನು ಕಲಿತಾಗ ನಮ್ಮ ಜೀವಿತದಲ್ಲಿ ಬರುವಂತಹ ಬಲದ ಕುರಿತು ಆಲೋಚಿಸೋಣ.
God allows Satan to harass and trouble his children in many ways.
ಸೈತಾನನು ದೇವರ ಮಕ್ಕಳನ್ನ ಹಿಂಸಿಸಲು ಮತ್ತು ಬಾಧಿಸಲು ದೇವರೇ ಅನುಮತಿಸಿದ್ದಾರೆ ಅನೇಕ ವಿಧಗಳಲ್ಲಿ.
Why do you think God allows that?
ದೇವರದನ್ನು ಯಾಕೆ ಅನುಮತಿಸಿದ್ರು ಎಂಬುದನ್ನು ನೀವೇನಾದರೂ ಯೋಚಿಸುತ್ತೀರಾ?
God is wise and he can destroy Satan in a moment if he likes.
ದೇವರು ಜ್ಞಾನವಂತನಾಗಿದ್ದಾನೆ. ದೇವರು ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಸೈತಾನನನ್ನ ನಾಶ ಮಾಡಬಹುದು.
But he doesn't do it because he accomplishes something good through it.
ಆದರೆ ದೇವರು ಹಾಗೆ ಮಾಡೋದಿಲ್ಲ, ಯಾಕೆಂದರೆ ಅದರ ಮುಖಾಂತರ ದೇವರು ಏನೋ ಒಂದು ಒಳ್ಳೆಯದನ್ನ ಮಾಡಲಿಕ್ಕಿದ್ದಾನೆ.
That's why he's permitted Satan to continue to exist.
ಅದಕ್ಕಾಗಿ ಸೈತಾನನು ಸತತವಾಗಿ ಅಸ್ತಿತ್ವದಲ್ಲಿ ಇರುವಂತೆ ದೇವರು ಅನುಮತಿಸಿದ್ದಾನೆ.
Fire, for example, is dangerous, but fire can purify gold. In the same way, God can use the trials and the persecutions and the oppression that Satan can bring upon his children to purify them, just like gold is purified.
ಉದಾಹರಣೆಗೆ ಬೆಂಕಿಯನ್ನು ನೀವು ತಗೊಳ್ಳೋದಾದ್ರೆ ಬೆಂಕಿಯು ಅಪಾಯವುಳ್ಳದ್ದಾಗಿದೆ, ಆದರೆ ಆ ಬೆಂಕಿಯಿಂದ ಬಂಗಾರವು ಶುದ್ಧೀಕರಿಸಲ್ಪಡುತ್ತದೆ. ಅದೇ ರೀತಿ ಸೈತಾನನು ನಮ್ಮಗಳ ಜೀವಿತದಲ್ಲಿ ತರುವಂತಹ ಹಿಂಸೆಗಳಾಗಬಹುದು, ಬಾಧೆಗಳಾಗಬಹುದು, ಸಂಕಟಗಳಾಗಬಹುದು, ಅದರ ಮುಖಾಂತರ ದೇವರು ನಮ್ಮನ್ನು ಶುದ್ಧೀಕರಿಸುತ್ತಾರೆ. ಹೇಗೆ ಬಂಗಾರವು ಬೆಂಕಿಯಲ್ಲಿ ಶುದ್ಧೀಕರಣಗೊಳ್ಳುತ್ತದಲ್ಲ ಹಾಗೆ.
ಬಟ್ ವಿ ಹ್ಯಾವ್ ಟು ರಿಯಾಕ್ಟ್ ಇನ್ ಅ ಪ್ರಾಪರ್ ವೇ, ಇನ್ ಅ ಗುಡ್ ವೇ ಟು ದೋಸ್ trials and temptations.
ನಾವು ಆ ಸಂಕಟಗಳಿಗೆ ಮತ್ತು ಶೋಧನೆಗಳಿಗೆ ಸರಿಯಾದ ರೀತಿಯಲ್ಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯಿಸುವರಾಗಿರಬೇಕು.
And the right way to react if you have faith is with a spirit of praise.
ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸೋದು ಹೇಗಪ್ಪ ಅಂತಂದ್ರೆ, ನಮಗೆ ನಂಬಿಕೆ ಇರೋದಾದ್ರೆ ಸ್ತೋತ್ರವೆಂಬ ಆತ್ಮವನ್ನು ಹೊಂದಿಕೊಳ್ಳೋದ್ರ ಮುಖಾಂತರ.
Lord, I will not complain here. I'm suffering perhaps. I'm going through a difficult time. But I will not lose my faith.
ದೇವರೇ, ನಾನಿಲ್ಲಿ ದೂರಲು ಹೋಗೋದಿಲ್ಲ, ನನಗೆ ಸಂಕಟಗಳಿರಬಹುದು, ಬಾಧೆಗಳಿರಬಹುದು, ನಾನು ನಂಬಿಕೆಯನ್ನು ಕಳ್ಕೊಳ್ಳೋದಿಲ್ಲ ಎಂಬುದಾಗಿ ದೇವರಿಗೆ ನೀವು ಹೇಳುವವರಾಗಿರಬೇಕು.
God is on the throne. The devil is being defeated on the cross. My sins are forgiven. My past is blotted out. I'm on my way to heaven. Jesus is my Lord, my heavenly bridegroom.
ದೇವರು ಸಿಂಹಾಸನದ ಮೇಲೆ ಕೂತವನಾಗಿದ್ದಾನೆ, ಸೈತಾನನು ಶಿಲುಬೆಯ ಮೇಲೆ ಸೋತವನಾಗಿದ್ದಾನೆ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಮತ್ತು ನನ್ನ ಹಿಂದಿನ ಜೀವಿತವು ಅಳಿಸಲ್ಪಟ್ಟಿದೆ. ನಾನು ಪರಲೋಕಕ್ಕೆ ತೆರಳುವವನಾಗಿದ್ದೇನೆ. ಯೇಸು ಕ್ರಿಸ್ತನು ನನ್ನ ಕರ್ತನು ಮತ್ತು ಪರಲೋಕದ ಮೊದಲಿಂಗನೂ ಆಗಿದ್ದಾನೆ ಎಂಬುದಾಗಿ ದೇವರಿಗೆ ಹೇಳುವರಾಗಿರಬೇಕು.
And God is making everything work together for my good. And when we remain in a spirit of thanksgiving and praise like that in every situation, do you know what happens? I want to show you a wonderful verse in Psalm 50.
Ella sangathigalu nanna jeevithadalli sambhavisuvantaddu nanna olleyadikkagiye devaru tirugustane embudagi naavu heluvaragirbeku. ನೀವು ಬಾಧೆ ಪಡುವಾಗ ಕೃತಜ್ಞತಾ ಸ್ತುತಿಯಲ್ಲಿ ಮತ್ತು ಸ್ತೋತ್ರದಲ್ಲಿ ಇರುವಾಗ ಏನಾಗುತ್ತೆ ಗೊತ್ತಾ? ಕೀರ್ತನೆಗಳು 50ನೇ ಅಧ್ಯಾಯದಲ್ಲಿ ನಿಮಗೊಂದು ವಚನ ತೋರಿಸ್ತಾನೆ.
In Psalm 50, the last verse, Psalm 50 verse 23, we read this.
ಕೀರ್ತನೆಗಳು 50ನೇ ಅಧ್ಯಾಯದ ಕಡೆಯ ವಚನವಾದ 23ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ.
The one who offers a sacrifice of thanksgiving honors me, says the Lord. And makes a way for me to show him my deliverance.
ಯಾರು ನನಗೆ ಕೃತಜ್ಞತಾ ಸ್ತುತಿಯನ್ನ ಅರ್ಪಿಸ್ತಾರಲ್ಲ ಅವರು ನನ್ನನ್ನು ಘನಪಡಿಸುವವರಾಗಿದ್ದಾರೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನಾನು ಅವರಿಗೆ ಬಿಡುಗಡೆಯನ್ನು ತೋರಿಸುವ ಸಲುವಾಗಿ ನನಗೆ ಮಾರ್ಗವನ್ನ ಏರ್ಪಡಿಸಿದ್ದಾರೆ.
That is the literal translation of that verse.
ಈ ಒಂದು ವಚನದ ಸರಳ ಅನುವಾದ ಇದಾಗಿದೆ.
That anyone who offers a sacrifice of thanksgiving honors God, and in doing that he makes a way for God to show him God's deliverance or salvation.
ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡುವಾಗ ನಿಜವಾಗಿಯೂ ಅದರ ಅರ್ಥ ಮತ್ತು ನಾವೇನ್ ಮಾಡ್ತಾ ಇದೀವಪ್ಪ ದೇವರಿಗೆ ಅಂದರೆ, ದೇವರು ನಮಗೆ ಬಿಡುಗಡೆ ಮತ್ತು ರಕ್ಷಣೆಯನ್ನ ತರುವ ಸಲುವಾಗಿ ಆತನಿಗೆ ಮಾರ್ಗವನ್ನ ಸಿದ್ಧ ಮಾಡ್ತಿರ್ತೀವಿ.
Now what does that mean? That means that If you're in a tight spot right now and you want God to deliver you from it, you have to make a way for God to show you that deliverance, for God to bring that deliverance.
ಏನು ಅದರ ಅರ್ಥ ಅಪ್ಪ ಅಂತಂದ್ರೆ, ನೀವು ಈಗ ಒಂದು ಬಿಗಿಯಾದ ಮತ್ತು ಕಠಿಣ ಸನ್ನಿವೇಶದಲ್ಲಿ ಹಾದು ಹೋಗ್ತಿದ್ದೀರಿ ಅಂತಂದ್ರೆ, ನೀವು ದೇವರಿಂದ ಬಿಡುಗಡೆಯನ್ನ ನಿರೀಕ್ಷೆ ಮಾಡ್ತಾ ಇದ್ರಿ ಅಂದ್ರೆ, ದೇವರಿಗೆ ನೀವು ಮಾರ್ಗವನ್ನ ಸಿದ್ಧ ಮಾಡುವವರಾಗಿರಬೇಕು. ಆತನು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ತೋರಿಸುವ ಸಲುವಾಗಿ ಮತ್ತು ಬಿಡುಗಡೆಯನ್ನ ತರುವ ಸಲುವಾಗಿ.
God will do the deliverance, but God cannot do that until you open a way for him.
ದೇವರು ಖಂಡಿತವಾಗಿ ಬಿಡುಗಡೆಯನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ನೀವು ದ್ವಾರವನ್ನ ತೆರೆಯದೆ ದೇವರು ನಿಮಗಾಗಿ ಏನನ್ನೂ ಮಾಡೋದಿಲ್ಲ.
And the way we open the way is by praising the Lord. That's what it says here. The one who offers a sacrifice of thanksgiving makes a way for God to bring a deliverance in that situation.
ಆ ಮಾರ್ಗ ಯಾವುದಪ್ಪ ಅಂತಂದ್ರೆ, ನಾವು ದೇವರಿಗೆ ಸ್ತೋತ್ರ ಹೇಳುವಂತದ್ದೇ ಆಗಿದೆ. ಇಲ್ಲಿ ವಾಕ್ಯದಲ್ಲಿ ಅದೇ ಹೇಳುವಂತದ್ದು, ನನಗೆ ಕೃತಜ್ಞತಾ ಸ್ತುತಿಯನ್ನ ಅರ್ಪಿಸುವವರಿಗೆ ಪರಿಸ್ಥಿತಿಗಳಿಂದ ಬಿಡುಗಡೆಯನ್ನ ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾರೆ.
This means that there are many situations out of which we could have been delivered if we had praised God instead of complaining against people and against the devil.
ನಾವು ಅನೇಕ ಪರಿಸ್ಥಿತಿಗಳಿಂದ, ಕಠಿಣ ಸನ್ನಿವೇಶಗಳಿಂದ ಹೊರಗೆ ಬರಬಹುದು, ಆದರೆ ನಾವು ಸೈತಾನನಿಗಾಗಲಿ ಮತ್ತು ಮನುಷ್ಯರಿಗಾಗಲಿ ದೂರಬಾರದು, ದೇವರಿಗೆ ಸ್ತೋತ್ರ ಮಾಡುವವರಾಗಿರಬೇಕು.
Because praise is the mark of faith.
ಯಾಕೆಂದರೆ ಸ್ತೋತ್ರವು ನಂಬಿಕೆಯ ಗುರುತಾಗಿದೆ.
They believed his words, they sang his praise. If you don't praise God, God can do nothing for you.
ಅವರು ದೇವರ ವಾಕ್ಯವನ್ನು ನಂಬಿದರು ಮತ್ತು ಸ್ತೋತ್ರವನ್ನ ಹಾಡಿದರು. ನೀವು ನಂಬದೆ ಹೋದ್ರೆ, ಸ್ತೋತ್ರವನ್ನ ಮಾಡದೆ ಹೋದ್ರೆ ದೇವರು ನಿಮಗಾಗಿ ಏನನ್ನು ಮಾಡೋದಿಲ್ಲ.
Because you don't believe him. Without faith it is impossible to please God.
ಯಾಕೆಂದ್ರೆ ನೀವು ನಂಬೋದಿಲ್ಲ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿದೆ.
But with faith, we read in Hebrews, you can shut the mouths of lions, you can put enemies to flight, you can open prison doors.
ಹಿಬ್ರಿಯ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ, ನಂಬಿಕೆಯಿಂದ ನೀವು ಸಿಂಹಗಳ ಬಾಯನ್ನ ಮುಚ್ಚಬಹುದು, ಸೆರೆಮನೆಯ ಬಾಗಿಲುಗಳನ್ನ ತೆರೆಯಬಹುದು, ಶತ್ರುಗಳನ್ನ ಕೂಡ ಸೋಲಿಸಬಹುದು.
With faith, people even got their dead children back to life.
ಅನೇಕ ಜನರು ತಮ್ಮ ನಂಬಿಕೆಯಿಂದ ಸತ್ತಂತ ಮಕ್ಕಳನ್ನ ಮತ್ತೆ ಜೀವಕ್ಕೆ ಬರಮಾಡಿದ್ದಾರೆ.
Yeah, faith is a tremendous power and faith is manifested in praise.
ನಂಬಿಕೆಯು ಅದ್ಭುತವಾದದ್ದಾಗಿದೆ, ನಂಬಿಕೆಯಲ್ಲಿಯೇ ಸ್ತೋತ್ರವು ಅಡಕವಾಗಿದೆ.
Now praying alone cannot deliver us out of some situations. It's good to pray when you're in a tight spot.
ಪ್ರಾರ್ಥನೆಯು ಒಂದೇ ನಮ್ಮನ್ನು ಕೆಲ ಪರಿಸ್ಥಿತಿಗಳಿಂದ ಹೊರಬರಲು ಮಾಡೋದಿಲ್ಲ. ಇದು ಒಳ್ಳೆಯದು, ನೀವು ಒಂದು ಕಠಿಣ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತದ್ದು.
ಬಟ್ ಇನ್ ಅಡಿಷನ್ ಟು ಪ್ರೇಯರ್ ವಿ ಮಸ್ಟ್ ಲರ್ನ್ ಹೌ ಟು ಪ್ರೇಸ್. ಇನ್ ಅದರ್ ವರ್ಡ್ಸ್, ವಿ ಮಸ್ಟ್ ಕೀಪ್ ಆನ್ ಪ್ರೇಯಿಂಗ್ ಅಂಟಿಲ್ ವಿ ರೀಚ್ ದ ಪಾಯಿಂಟ್ ವೇರ್ ವಿ ಡೋಂಟ್ ಹ್ಯಾವ್ ಟು ಪ್ರೇ ಎನಿಮೋರ್.
ಅದರ ಅರ್ಥ, ನೀವು ಪ್ರಾರ್ಥನೆಯನ್ನ ಎಲ್ಲಿಯವರೆಗೂ ಮಾಡಬೇಕಪ್ಪ ಅಂತಂದ್ರೆ, ಉತ್ತರ ಸಿಗೋವರೆಗೂ ಮಾಡಬೇಕು. ಆ ಉತ್ತರ ಸಿಕ್ಕ ನಂತರ ಆ ವಿಷಯವಾಗಿ ಇನ್ನೇನು ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತಿರಲ್ಲ, ಅಲ್ಲಿವರೆಗೂ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯ ಜೊತೆ ಸ್ತೋತ್ರವನ್ನ ಸಲ್ಲಿಸುವರಾಗಿರಬೇಕು.
We have an assurance in our heart that the Holy Spirit gives us a witness in our heart that God has heard our prayer. And then, what do you do after that?
ನಿಮ್ಮ ಹೃದಯದಲ್ಲಿ ಈ ವಿಷಯವಾಗಿ ಒಂದು ದೃಢತೆ ದೊರಕುತ್ತದೆ. ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ನಿಮಗಾಗಿ ಸಾಕ್ಷೀಕರಿಸುತ್ತಾನೆ, ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾನೆ ಎಂಬುದಾಗಿ. ಹಾಗಾದ್ರೆ ನೀವೇನ್ ಮಾಡ್ತೀರಾ ಆ ನಂತರದಲ್ಲಿ?
Supposing you are asking for something and after some time you hear a witness in your spirit that it's been granted, what do you do?
ಒಂದು ವೇಳೆ ನೀವು ಏನನ್ನೋ ಒಂದು ದೇವರ ಹತ್ರ ಕೇಳ್ತಾ ಇರ್ತೀರಾ, ದೇವರು ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಮುಖಾಂತರ ಹೇಳುತ್ತಾರೆ, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೀನಿ ಎಂಬುದಾಗಿ, ಆಗ ನೀವೇನ್ ಮಾಡ್ತೀರಾ?
Then you praise God. You thank him.
ನೀವು ಆಗ ದೇವರಿಗೆ ಸ್ತೋತ್ರ ಮಾಡ್ತೀರಾ ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತೀರಿ.
Faith is then born and we believe that we have received. Like Jesus said, when you pray, believe that you have received.
ನಂತರ ನಂಬಿಕೆ ಎನ್ನುವಂತದ್ದು ಹುಟ್ಟುತ್ತದೆ ಮತ್ತು ನಾವು ಸ್ವೀಕರಿಸಿಕೊಂಡಿದ್ದೀವಿ ಎಂಬುದಾಗಿ ನಂಬುವರಾಗ್ತೇವೆ. ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ದಾರೆ, ನೀವು ಪ್ರಾರ್ಥನೆ ಮಾಡಿದಾಗ ನಂಬಬೇಕು, ಅದನ್ನು ಪಡ್ಕೊಂಡಿದ್ದೀವಿ ಎಂಬುದಾಗಿ.
You can't do that right at the beginning. But as you continue to pray, you can come to a point where you believe that you received. Even though the answer has not yet come. You can't see the answer yet, but you praise God.
ಪ್ರಾರಂಭದಲ್ಲಿ ನೀವು ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಒಂದು ಹಂತದಲ್ಲಿ ನಿಮಗೆ ಗೊತ್ತಾಗುತ್ತೆ, ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾ ಇದ್ದಾರೆ ಎಂಬುದಾಗಿ. ಒಂದು ವೇಳೆ ಇನ್ನೂ ಉತ್ತರ ಬರದೇದ್ರೂ ಕೂಡ, ನೀವು ಉತ್ತರವನ್ನ ನೋಡದೇ ಇದ್ರೂ ಕೂಡ, ನಾವು ನಂಬ್ತೀವಿ, ಅದನ್ನಾಗಲೇ ಪಡ್ಕೊಂಡಿದೀವಿ ಎಂಬುದಾಗಿ.
ಅಂಡ್ ದೆನ್ ವಿ ವಿಲ್ ರಿಸೀವ್ ವಾಟ್ ವಿ ಪ್ರೇ ಫಾರ್, ಅಂಡ್ ವೆನ್ ದಟ್ ಪಾಯಿಂಟ್ ಕಮ್ಸ್ ವಿ ಸ್ಟಾಪ್ ಪ್ರೇಯಿಂಗ್ ಅಂಡ್ ಸ್ಟಾರ್ಟ್ ಪ್ರೇಸಿಂಗ್ ಗಾಡ್.
ಆಗ ನೀವು ಏನಕ್ಕಾಗಿ ಪ್ರಾರ್ಥನೆ ಮಾಡಿದ್ರಲ್ಲ ಅದನ್ನ ಸ್ವೀಕಾರ ಮಾಡಿಕೊಳ್ಳುತ್ತೀರಾ ದೇವರಿಂದ, ಆಗ ನೀವು ಪ್ರಾರ್ಥನೆಯನ್ನ ನಿಲ್ಲಿಸಿಬಿಟ್ಟು ದೇವರಿಗೆ ಸ್ತೋತ್ರವನ್ನ ಹೇಳುವರಾಗಬೇಕು.
ದಟ್ ಇಸ್ ದಿ ಎವಿಡೆನ್ಸ್ ಆಫ್ ಫೇತ್.
ಅದು ನಂಬಿಕೆಯ ರುಜುವಾತಾಗಿದೆ.
ಅಂಡ್ ದೆನ್ ಥ್ರೂ ದಟ್ ಪ್ರೇಸ್ ವಿ ಮೇಕ್ ಅ ವೇ ಫಾರ್ ಗಾಡ್ ಟು ಶೋ ಅಸ್ ಹಿಸ್ ಡೆಲಿವರೆನ್ಸ್.
ನಂತರ ನಾವು ಸ್ತೋತ್ರದ ಮುಖಾಂತರ ದೇವರು ನಮಗೆ ಬಿಡುಗಡೆಯನ್ನು ಕೊಡುವ ಸಲುವಾಗಿ ಆತನಿಗೆ ಮಾರ್ಗವನ್ನು ಏರ್ಪಡಿಸುವರಾಗಿರಬೇಕು.
ನೌ ದೇರ್ಸ್ ಎ ವಂಡರ್ಫುಲ್ ಎಕ್ಸಾಂಪಲ್ ಆಫ್ ದಿಸ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಇನ್ ಸೆಕೆಂಡ್ ಕ್ರಾನಿಕಲ್ಸ್ ಅಂಡ್ ಚಾಪ್ಟರ್ 20.
ಇದರ ಒಂದು ಅದ್ಭುತ ಉದಾಹರಣೆಯು ಹಳೆ ಒಡಂಬಡಿಕೆಯಲ್ಲಿ ನಮಗೆ ಸಿಗುತ್ತದೆ, ವಿಶೇಷವಾಗಿ ಎರಡನೇ ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯದಲ್ಲಿ.
It's unfortunate that some believers don't read the Old Testament so much.
ದುರದೃಷ್ಟವಶಾತ್ ಅನೇಕ ವಿಶ್ವಾಸಿಗಳು ಹಳೆ ಒಡಂಬಡಿಕೆಯನ್ನು ಓದೋ ಗೋಜಿಗೆ ಹೋಗೋದಿಲ್ಲ.
Particularly the books of Chronicles, they are not so familiar with it.
ಅನೇಕ ವಿಶ್ವಾಸಿಗಳು ಪೂರ್ವಕಾಲ ವೃತ್ತಾಂತರ ಪುಸ್ತಕವನ್ನ ಅರಿತವರಾಗಿಲ್ಲ.
But here's a beautiful story in 2 Chronicles chapter 20 where we read of a great multitude of enemies that surrounded King Jehoshaphat.
ಇದು ಒಂದು ಸುಂದರವಾದ ಕಥೆಯಾಗಿದೆ. ಇಲ್ಲಿ ಎರಡನೇ ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯದಲ್ಲಿ ಶತ್ರುಗಳ ಮಹಾ ಸಮೂಹವು ಯೆಹೋಷಾಘಾಟನ ಸುತ್ತ ಸುತ್ತುವರೆದಿರುತ್ತದೆ.
And when King Jehoshaphat was surrounded by such a great multitude of enemies,
ಯೆಹೋಷಾಘಾಟನು ಶತ್ರುಗಳ ಮಹಾ ಸಮೂಹದಿಂದ ಸುತ್ತುವರಿಯಲ್ಪಟ್ಟಾಗ,
absolutely proper thing to do, he called the whole nation of Judah to seek God in fasting and prayer.
Atanu maadbekadanta olle sangatiyana alli maartane. Atanu maadiddenappa antandre Yehudada ella janaranna kelkoltane prarthaneyalli mattu upavasadalli devaranna hudukuvante.
And they prayed to God and they acknowledged three things.
Avaru devarige prarthaneyanna maadi mooru sangatigalanna arike maartare.
You know what they said to God? They said in 2 Chronicles in chapter 20 verse 12, they acknowledged
avaru yenanna arike madidru gotta, eradane purvakala vruttantara 20ne adhyaya 12ne vachanadalli
their helplessness, they acknowledged their foolishness, and then they acknowledged their faith.
Avaru tamma asahayakatayanna, tamma murkatanavanna, nantara nambikeyanna arike maartare.
Now these are the three things we need to acknowledge.
ಈ ಮೂರು ಸಂಗತಿಗಳನ್ನ ನಾವು ಸಹ ಅರಿಕೆ ಮಾಡುವವರಾಗಿರಬೇಕು.
It's easy to acknowledge our helplessness and our foolishness. To say, well Lord, we've got no strength against this situation. We don't know what to do.
ನಮ್ಮ ಅಸಹಾಯಕತೆಯನ್ನ ಮತ್ತು ಮೂರ್ಖತನವನ್ನ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅರಿಕೆ ಮಾಡೋದು ತುಂಬಾ ಒಳ್ಳೆಯದು. ನಾವು ದೇವರಿಗೆ ಹೇಳಬೇಕು, ದೇವರೇ ಈ ಪರಿಸ್ಥಿತಿಯಿಂದ ನನಗೆ ಹೇಗೆ ಹೊರಗೆ ಬರಬೇಕು ಅಂತ ಗೊತ್ತಿಲ್ಲ, ನನ್ನ ಇದನ್ನ ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಿಲ್ಲ ಎಂಬುದಾಗಿ ಹೇಳುವರಾಗಿರಬೇಕು.
That we can say in all situations. But nothing happens if you stop there.
ಎಲ್ಲಾ ಪರಿಸ್ಥಿತಿಗಳಲ್ಲಿ ನೀವು ಆ ರೀತಿಯಾಗಿ ಹೇಳಬಹುದು, ಆದರೆ ಏನೂ ಆಗೋದಿಲ್ಲ, ನೀವು ಅಲ್ಲಿಗೆ ನಿಲ್ಲಿಸಿಬಿಟ್ರೆ.
You got to go on and say, Lord, but we believe that you will answer us.
ನೀವು ಮುಂದಾಗಿ ಹೋಗಿ ದೇವರಿಗೆ ಈ ರೀತಿಯಾಗಿ ಹೇಳಬೇಕು, ದೇವರೇ ನಾವು ನಿಮ್ಮ ಮೇಲೆ ನಂಬಿಕೆಯನ್ನು ಇಡ್ತೇವೆ, ನೀವು ನಮಗೆ ಉತ್ತರವನ್ನು ಕೊಡ್ತೀರಿ ಎಂಬುದಾಗಿ ಹೇಳುವರಾಗಿರಬೇಕು.
Now, notice the prayer that Jehoshaphat prayed here in 2 Chronicles 20 verse 6 to 12.
ಯೆಹೋಷಾಘಾಟನು ಪ್ರಾರ್ಥನೆ ಮಾಡಿದಂತ ವಿಧವನ್ನ ನೀವು ಇಲ್ಲಿ ನೋಡ್ಕೊಳ್ಳಿ. ಎರಡನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 6-12 ವಚನ.
ಫಸ್ಟ್ ಆಫ್ ಆಲ್ ಹಿ ಪ್ರೇಸ್ ಗಾಡ್ ಫಾರ್ ಹಿಸ್ ಸಾವರಂಟಿ ಇನ್ ವರ್ಸ್ 6.
ಮೊದಲನೇದಾಗಿ 6ನೇ ವಚನದಲ್ಲಿ ದೇವರ ಸರ್ವಶಕ್ತಿಕೆಯನ್ನ ಸ್ತೋತ್ರ ಮಾಡ್ತಾನೆ, ಆ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾನೆ.
ಹಿ ಸೆಡ್, ಲಾರ್ಡ್ ಯು ಆರ್ ದ ರೂಲರ್ ಓವರ್ ಆಲ್ ದ ಕಿಂಗ್ಡಮ್ಸ್ ಆಫ್ ದ ನೇಷನ್ಸ್.
ಓ ಕರ್ತನೆ, ನೀನು ಜನಾಂಗಗಳ ಸಕಲ ರಾಜ್ಯಗಳ ಮೇಲೆ ಆಳುತ್ತೀಯಲ್ಲವೇ ಎಂಬುದಾಗಿ ಅರಿಕೆ ಮಾಡ್ತಾನೆ.
ಅಂಡ್ ದೆನ್ ಸೆಕೆಂಡ್ಲಿ, ಯು ಸಿ, ದಿಸ್ ಇಸ್ ಅ ಪ್ಯಾಟರ್ನ್ ಫಾರ್ ಅಸ್ ಟು ಫಾರ್ ಅವರ್ ಪ್ರೇಯರ್, ಸಮಥಿಂಗ್ ವಿ ಕ್ಯಾನ್ ಲರ್ನ್ ಫ್ರಮ್ ಜೆಹೋಷಾಫಾಟ್.
ನೋಡಿ, ಇದು ಪ್ರಾರ್ಥನೆ ಮಾಡುವಂತ ವಿಧವಾಗಿದೆ. ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನ ಯೆಹೋಷಾಘಾಟನ ಪ್ರಾರ್ಥನೆಯಿಂದ ಕಲಿತುಕೊಳ್ಳಬಹುದು.
ನೋಡಿ, 7 ಥಿಂಗ್ಸ್. ಫಸ್ಟ್ ಆಫ್ ಆಲ್ ಹಿ ಪ್ರೇಸ್ಡ್ ಗಾಡ್ ಫಾರ್ ಹಿಸ್ ಸಾವರಂಟಿ.
7 ಸಂಗತಿಗಳನ್ನ ಆತನ ಪ್ರಾರ್ಥನೆಯಲ್ಲಿ ಗುರುತಿಸಿ, ಮೊದಲನೆಯದಾಗಿ ದೇವರ ಸರ್ವಶಕ್ತಿಕೆಗಾಗಿ ಸ್ತೋತ್ರವನ್ನ ಮಾಡ್ತಾನೆ.
He said, Lord, you're ruler of all the kingdoms of the nations, power and might under your hand. No one can stand against you.
ನೀನು ಜನಾಂಗಗಳ ಸಕಲ ರಾಜ್ಯಗಳ ಮೇಲೆ ಆಳುತ್ತೀಯಲ್ಲವೋ, ಯಾವನೂ ನಿನ್ನನ್ನು ಎದುರಿಸಕೂಡದ ಹಾಗೆ ನಿನ್ನ ಕೈಯಲ್ಲಿ ಶಕ್ತಿಯೂ ಪರಾಕ್ರಮವೂ ಇಲ್ಲವೋ ಎಂಬುದಾಗಿ ಹೇಳುತ್ತಾನೆ.
You know, when we pray to God, it's good to remind ourselves, first of all, of the sovereignty of God.
ಮೊದಲನೇದಾಗಿ ನಾವು ದೇವರ ಬಳಿಗೆ ಹೋದಾಗ ನಮ್ಮನ್ನು ನಾವು ದೇವರ ಸರ್ವಶಕ್ತಿಕೆಯಲ್ಲಿ ನೆನಪು ಮಾಡಿಕೊಂಡು ಅರಿಕೆ ಮಾಡುವವರಾಗಿರಬೇಕು.
Jesus said, when you pray, saying, Our Father, and then what? Who art in heaven? That means the one who is sovereign ruler from heaven.
Yesu Swami namage ee ritiyagi prarthane maduvante helikottaru yav ritiyappa antandre tandeye embudagi anantara yenu navu ee ritiya prarthana madbeku paralokada tandeye neenu janangagala sakala rajyagala mele paralokadinda aalutti embudagi.
Then the second thing that Jehoshaphat reminded God and reminded himself of was what God had done in past days. Verse 7.
Yerdane sangatiyu Yehoshagatanu tannanna mattu devaranna nenapu maadikollutane. Devaru tannanna hindina kaaladalli hege kaapadidanu mattu rakshisidanu mattu yenu maadidanu embudagi nenapu maadikollutane 7ne vachanadalli.
He said, Lord, aren't you the one who drove out the Canaanites from this land and you gave it to the descendants of Abraham forever?
7ne vachanadalli ee ritiyagi helipadtane aatanu, ನೀನು ನಿನ್ನ ಜನವಾದ ಇಸ್ರಾಯೇಲಿನ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಓಡಿಸಿಬಿಟ್ಟು ಅದನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಗೆ ಎಂದೆಂದಿಗೂ ಕೊಟ್ಟ ನೀನು ನಮ್ಮ ದೇವರಲ್ಲವೋ ಎಂಬುದಾಗಿ.
See, if we remind ourselves of what God has done for us in the past, that really stirs up faith, you know. Sometimes you're facing a very difficult situation and you feel there's no way out.
ನಿಜವಾಗಿಯೂ ನೀವು ದೇವರು ನಿಮ್ಮ ಹಿಂದಿನ ಕಾಲದಲ್ಲಿ ಏನು ಮಾಡಿದರಲ್ಲ ಎಂಬುದಾಗಿ ನೆನಪಿಟ್ಟು ಅದನ್ನು ಅರಿಕೆ ಮಾಡುವಾಗ ನಿಜವಾಗಿಯೂ ನಿಮ್ಮ ನಂಬಿಕೆ ಒಂದು ರೀತಿ ಬಲಗೊಳ್ಳುತ್ತೆ. ನೀವು ಯಾವುದೋ ಒಂದು ಕಷ್ಟದ ಮತ್ತು ಕಠಿಣ ಸಮಯಗಳನ್ನ ಎದುರಿಸುತ್ತಿದ್ರಿ ಅಂತ ಅನ್ಕೊಳ್ಳಿ.
Why don't you look back over your life and think of the many, many, many times in your life where you felt there was no way out and God made a way out? That stirs up faith in your heart.
ನಿಮ್ಮ ಹಿಂದಿನ ದಿನಗಳನ್ನ ಯಾಕೆ ನೆನಪು ಮಾಡ್ಕೋಬಾರದು? ನಿಮ್ಮ ಹಿಂದಿನ ದಿನಗಳಲ್ಲಿ ನೀವು ಭಾವಿಸಿರ್ತೀರಿ, ನನಗೆ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಮಾರ್ಗ ಇಲ್ಲ ಎಂಬುದಾಗಿ. ಆ ಸಂದರ್ಭದಲ್ಲೂ ದೇವರು ಮಾರ್ಗವನ್ನು ಏರ್ಪಡಿಸಿ ಹೊರ ಕರ್ಕೊಂಡ್ಬಂದಿದಾರಲ್ವ, ಅದನ್ನ ನೀವು ನೆನಪಿಡುವಾಗ ನಿಮ್ಮ ನಂಬಿಕೆಯು ಬಲಗೊಳ್ಳುತ್ತದೆ.
And then the third thing we read is that Jehoshaphat reminded God of his promise in his word.
ಮೂರನೆಯದಾಗಿ ಯೆಹೋಷಾಗಾಟನು ದೇವರ ವಾಕ್ಯದಲ್ಲಿನ ವಾಗ್ದಾನವನ್ನ ನೆನಪಿಟ್ಟುಕೊಂಡು ಅದನ್ನ ಅರಿಕೆ ಮಾಡುತ್ತಾನೆ.
He said, didn't you say, Lord, that if evil comes upon us of the sword and we stand before you in this house, verse 9, and cry to you, you'll deliver us. And that's another good thing to have when we are in a tight situation.
Atanu ee ritiyagi helutane, devare kattiyu mattu kedu namma mele enadru barodadre naavu nimma aalayada munde mattu sammukhada munde nintu ikkattinalli koogavaga ninnu rakshisuvanagiddi embudagi atanu helutane. ನಾವು ಕೂಡ ಇಕ್ಕಟ್ಟಿನಲ್ಲಿ ಸಿಲುಕಿದಾಗ ಈ ರೀತಿ ಹೇಳೋದು ತುಂಬಾ ಒಳ್ಳೆಯದು.
ಸಮ್ ಪ್ರಾಮಿಸ್ ಫ್ರಮ್ ದ ವರ್ಡ್ ಆಫ್ ಗಾಡ್. ಇಟ್ ಕುಡ್ ಬಿ ಅ ಸಿಂಪಲ್ ಪ್ರಾಮಿಸ್ ಲೈಕ್ ದ ಒನ್ ವಿ ಹ್ಯಾವ್ ಇನ್ ಸಾಮ್ 50, ವಿಚ್ ಸೇಸ್, ಕಾಲ್ ಅಪಾನ್ ಮೀ ಇನ್ ದ ಡೇ ಆಫ್ ಟ್ರಬಲ್ ಅಂಡ್ ಐ ವಿಲ್ ಡೆಲಿವರ್ ಯು. ಕಾಲ್ ಅಪಾನ್ ಮೀ ಇನ್ ದ ಡೇ ಆಫ್ ಟ್ರಬಲ್ ಅಂಡ್ ಐ ವಿಲ್ ಡೆಲಿವರ್ ಯು. ಸೇ ಲಾರ್ಡ್ ಯು ಪ್ರಾಮಿಸ್ ದಟ್, ಡೂ ಇಟ್ ನೌ.
ನೀವು ಯಾವ್ದಾದ್ರು ಕಠಿಣ ಸನ್ನಿವೇಶಗಳನ್ನು ಎದುರಿಸುತ್ತಿದ್ದೀರಿ ಅಂತಂದ್ರೆ ದೇವರಿಗೆ ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಹೇಳಬೇಕು, ದೇವರೇ ನಿನ್ನ ವಾಗ್ದಾನವನ್ನ ಕೀರ್ತನೆಗಳು 50ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದ್ದಿ, ಈ ರೀತಿಯಾಗಿ ನೀವು ಹೇಳಿದ್ದಿ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸುವೆನು ಎಂಬುದಾಗಿ. ಈಗ ನೀನು ಅದು ನನ್ನ ಜೀವಿತದಲ್ಲಿ ಮಾಡು ಎಂಬುದಾಗಿ ಹೇಳುವರಾಗಿರಬೇಕು ನೀವು.
ಇಟ್ಸ್ ಗುಡ್ ಟು ನೋ ದ ಪ್ರಾಮಿಸಸ್ ಆಫ್ ಸ್ಕ್ರಿಪ್ಚರ್. ಇಟ್ಸ್ ಗುಡ್ ಟು ಮೆಮೊರೈಸ್ ದ ಪ್ರಾಮಿಸಸ್ ಆಫ್ ಗಾಡ್ ಇನ್ ಸ್ಕ್ರಿಪ್ಚರ್ ಸೋ ದಟ್ ಯು ಕ್ಯಾನ್ ಕೋಟ್ ದೆಮ್ ಇನ್ ಪ್ರೇಯರ್. It strengthens faith. It's fuel for faith.
ವಚನಗಳಲ್ಲಿನ ದೇವರ ವಾಗ್ದಾನಗಳನ್ನು ನೆನಪಿಟ್ಟುಕೊಂಡು ಅದನ್ನ ಪ್ರಾರ್ಥನೆಯಲ್ಲಿ ಅರಿಕೆ ಮಾಡುವಂತದ್ದು ತುಂಬಾ ಒಳ್ಳೆಯದು. ಅದು ನಿಮ್ಮ ನಂಬಿಕೆಯನ್ನ ಬಲಪಡಿಸುತ್ತದೆ.
You know, it's like putting fuel in the fire, then the fire burns brighter.
ಅದು ಯಾವ ರೀತಿಯಪ್ಪ ಅಂತಂದ್ರೆ ಬೆಂಕಿಯಲ್ಲಿ ಒಂದು ಇಂಧನವನ್ನ ಹಾಕಿದ್ರೆ ಹೇಗೆ ಅದು ಇನ್ನೂ ಹೆಚ್ಚಾಗಿ ಉರಿಯುತ್ತಲ್ಲ ಹಾಗೆ.
You don't have any promises, then the fire of faith burns very low.
ನೀವು ಯಾವ ವಾಗ್ದಾನವನ್ನು ಹಿಡ್ಕೊಂಡ್ಲಿಲ್ಲ ಅಂತಂದ್ರೆ ನಿಮ್ಮ ನಂಬಿಕೆ ಎಂಬ ಬೆಂಕಿಯು ಕಡಿಮೆ ಉರಿಯಲ್ಪಡುತ್ತದೆ.
And then fourthly, in verse 11, we read that he reminded God, saying, we are your inheritance. We're not just like all the other people in the world. We are your inheritance. You purchased us. And that's the fourth thing we can tell God too. Lord, you purchased us on Calvary.
ನಾಲ್ಕನೆಯದು ವಚನ 11 ನಾವು ಈ ರೀತಿಯಾಗಿ ಓದುತ್ತೇವೆ, ತಾವು ದೇವರ ಬಾಧ್ಯಸ್ಥರಾಗಿದ್ದೇವೆ ಎಂಬುದಾಗಿ ದೇವರು ಹೇಳಿದ್ದನ್ನ ಅವನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಲೋಕದಲ್ಲಿರುವಂತಹ ಇತರರ ಹಾಗೆ ಇಲ್ಲ, ನಾವು ನಿನ್ನ ಬಾಧ್ಯಸ್ಥರಾಗಿದ್ದೇವೆ. ದೇವರೇ, ನೀವು ನಮ್ಮನ್ನ ಕಲ್ವಾರಿಯಲ್ಲಿ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ ಎಂಬುದಾಗಿ ನಾವು ಸಹ ಹೇಳುವರಾಗಿರಬೇಕು.
The blood of Jesus has purchased me. I am God's inheritance. You are God's inheritance, purchased by the blood of Jesus Christ on the cross.
ಯೇಸುವಿನ ರಕ್ತವು ನನ್ನನ್ನು ಕೊಂಡುಕೊಳ್ಳಲ್ಪಟ್ಟಿದೆ, ನಾವು ದೇವರ ಬಾಧ್ಯಸ್ಥರಾಗಿದ್ದೇವೆ ಎಂಬುದಾಗಿ ನೀವು ಹೇಳಬೇಕು. ಹಾಗಾಗಿ ನೀವು ದೇವರ ಬಾಧ್ಯಸ್ಥರಾಗಿದ್ದೀರಿ. ಶಿಲುಬೆಯಲ್ಲಿ ಕ್ರಿಸ್ತನ ರಕ್ತವು ನಿಮ್ಮನ್ನ ಕೊಂಡುಕೊಳ್ಳಲ್ಪಟ್ಟಿದೆ.
Then fifthly, he told God what we saw earlier, Lord, we are powerless. We are weak.
ಐದನೇದಾಗಿ ನಾವು ನೋಡಿಕೊಂಡ್ವಿ 12 ವಚನದಲ್ಲಿ, ದೇವರೇ, ನಾವು ಬಲವಿಲ್ಲದವರು, ನಾವು ನಿಜವಾಗಿಯೂ ಬಲಹೀನರು ಆಗಿದ್ದೇವೆ ಎಂಬುದಾಗಿ ಹೇಳುವರಾಗಿರಬೇಕು.
That's another thing that we need to acknowledge. Sometimes we think we're very strong, but we're actually weak, and it's good for us to acknowledge it.
ಅದು ತುಂಬಾ ಒಳ್ಳೆಯದು ನಿಮ್ಮ ಬಲಹೀನತೆಯನ್ನ ದೇವರಿಗೆ ಅರಿಕೆ ಮಾಡೋದು. ಕೆಲವೊಮ್ಮೆ ನಾವು ಅನ್ಕೊಳ್ತೀವಿ ನಾವು ತುಂಬಾ ಬಲವುಳ್ಳವರು ಎಂಬುದಾಗಿ, ಆದ್ರೆ ನಿಜವಾಗಿ ಹೇಳಬೇಕಂತಂದ್ರೆ ನಾವು ಬಲಹೀನರಾಗಿದ್ದೇವೆ. ನಮ್ಮ ಬಲಹೀನತೆಯನ್ನ ದೇವರಿಗೆ ಅರಿಕೆ ಮಾಡೋದು ತುಂಬಾ ಒಳ್ಳೆಯದು.
Say, Lord, I'm weak. I can't handle this situation. It's too much for me.
ದೇವರೇ, ನಾನು ಬಲಹೀನನಾಗಿದ್ದೇನೆ, ಈ ಒಂದು ಶೋಧನೆಯು ನನಗೆ ಅತಿಯಾಗಿದೆ, ಇದನ್ನು ಎದುರಿಸಲು ನಾನು ಅಶಕ್ತನು ಎಂಬುದಾಗಿ ಹೇಳಬೇಕು ನೀವು ದೇವರಿಗೆ.
And then sixthly, in the same verse 12, he said, Lord, not only am I weak, I don't have any wisdom as to what to do in this situation.
ನಂತರ ಆರನೆಯದಾಗಿ, ದೇವರೇ, ನಾನು ಬಲಹೀನನು ಮಾತ್ರ ಅಲ್ಲ, ಈ ಪರಿಸ್ಥಿತಿಗಳಿಂದ ನಾನು ಹೇಗೆ ಹೊರಗೆ ಬರಬೇಕು, ಇದನ್ನು ಹೇಗೆ ಎದುರಿಸಬೇಕು ನನಗೆ ತಿಳಿಯದು, ನಾನು ಅಜ್ಞಾನಿಯಾಗಿದ್ದೇನೆ ಎಂಬುದಾಗಿ ದೇವರಿಗೆ ಹೇಳಬೇಕು.
See, that's also good for us to acknowledge, instead of thinking we are clever and capable, to say, Lord, I don't have any wisdom.
ನಾವು ಬುದ್ಧಿವಂತರು ಮತ್ತು ಸಮರ್ಥರು ಎಂದು ಅಂದುಕೊಳ್ಳೋದಕ್ಕಿಂತ, ದೇವರೇ, ನನಗೆ ಜ್ಞಾನ ಇಲ್ಲ ಎಂಬುವಂತದ್ದನ್ನು ಅರಿಕೆ ಮಾಡೋದು ತುಂಬಾ ಒಳ್ಳೆಯದು.
The Bible says in James chapter 1, Is anyone lack wisdom among you? James 1:5. Let him ask God.
ಯಾಕೋಬ 1:5 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯಾರಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವರು ನನ್ನನ್ನು ಕೇಳಿಕೊಳ್ಳಲಿ, ಅವರಿಗೆ ನಾನು ಜ್ಞಾನವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ.
God will give liberally. But you got to acknowledge, you got to be humble and say, Lord, I don't know how to handle this situation. That was the sixth thing.
ನೀವು ನಿಮ್ಮನ್ನ ನೀವು ತಗ್ಗಿಸಿಕೊಂಡು ದೀನವುಳ್ಳವರಾಗಿ ದೇವರಿಗೆ ಹೇಳಬೇಕು, ದೇವರೇ, ನಾನು ಈ ಒಂದು ಪರಿಸ್ಥಿತಿಯಿಂದ ಹೇಗೆ ಹೊರಗೆ ಬರೋದು ಮತ್ತು ಈ ಪರಿಸ್ಥಿತಿನ ಹೇಗೆ ಎದುರಿಸೋದು ನನಗೆ ಗೊತ್ತಿಲ್ಲ ಎಂಬುದಾಗಿ ನೀವು ಅರಿಕೆ ಮಾಡಬೇಕು. ಅದು ಆರನೇ ಸಂಗತಿಯಾಗಿದೆ.
And the seventh, and you must finish here, he said, but our eyes are on you. We're trusting you. You see that?
ಏಳನೇ ಸಂಗತಿಯು ಇದಾಗಿದೆ, ಇಲ್ಲಿ ನೀವು ಮುಗಿಸಬೇಕು. ಅದ್ಯಾವ ತರ ಅಪ್ಪ ಅಂತಂದ್ರೆ, ದೇವರೇ, ನನ್ನ ಕಣ್ಣುಗಳು ನಿನ್ನ ಮೇಲೆ ಅವೆ, ನಾವು ನಿನ್ನ ಮೇಲೆ ಭರವಸೆ ಇಡ್ತೇನೆ ಎಂಬುದಾಗಿ. ನೀವು ಅದನ್ನು ನೋಡಿದ್ರಲ್ಲಿ,
Let me go through those seven things. First of all, he praised God for his sovereignty. Verse 6.
ನಾವು ಈಗ ಮತ್ತೊಮ್ಮೆ ಏಳು ಸಂಗತಿಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ, ದೇವರ ಸರ್ವಶಕ್ತಿಕೆಗಾಗಿ ಸ್ತೋತ್ರವನ್ನ ಮಾಡುವವರಾಗಿರಬೇಕು.
Second, he reminded himself of what God had done in past days. Verse 7.
ಎರಡನೇದಾಗಿ, ಏಳನೇ ವಚನದಲ್ಲಿ ಹೇಳಿರೋ ಪ್ರಕಾರ ನಮ್ಮ ಹಿಂದಿನ ಕಾಲದಲ್ಲಿ ದೇವರು ಏನ್ ಅದ್ಭುತಗಳನ್ನ ಮಾಡಿದನಲ್ಲ ಅದನ್ನ ನೆನಪಿಡುವರಾಗಿರಬೇಕು.
Third, he reminded God of his promise. Verse 9.
ಒಂಬತ್ತನೇ ವಚನದಲ್ಲಿ ಮೂರನೆಯದಾಗಿ ದೇವರ ವಾಗ್ದಾನಗಳನ್ನ ನೆನಪು ಮಾಡಿಕೊಳ್ಳುವರಾಗಿರಬೇಕು.
Fourth, he reminded God that we are your inheritance. Verse 11.
ನಾಲ್ಕನೆಯದಾಗಿ, ಹನ್ನೊಂದನೇ ವಚನದಲ್ಲಿ ಹೇಳಿರೋ ಪ್ರಕಾರ ದೇವರ ಬಾಧ್ಯಸ್ಥರು ನಾವಾಗಿದ್ದೇವೆ ಎಂಬುದಾಗಿ ಹೇಳುವರಾಗಿರಬೇಕು.
And then in verse 12, he reminded God of three things.
ನಂತರ 12ನೇ ವಚನದಲ್ಲಿ ಮೂರು ಸಂಗತಿಗಳನ್ನು ನಾವು ಅರಿಕೆ ಮಾಡಬೇಕು.
First, we've got no power to handle this.
ಮೊದಲನೇದಾಗಿ, ಇದನ್ನು ನಿರ್ವಹಿಸಲು ನಮಗೆ ಬಲ ಇಲ್ಲ ಎಂಬುದಾಗಿ.
We have no wisdom, but we are relying on you. We are trusting you completely.
ನಮಗೆ ಜ್ಞಾನ ಇಲ್ಲ ವಿಷಯದಲ್ಲಿ, ಆದರೆ ನಾವು ನಿಮ್ಮ ಮೇಲೆ ಆತ್ಕೊಳ್ಳುತ್ತೇವೆ ದೇವರೇ, ನಿಮ್ಮ ಮೇಲೆ ಸಂಪೂರ್ಣವಾದ ಭರವಸೆನ ಇಡುತ್ತೇವೆ ಕರ್ತರೆ ಎಂಬುದಾಗಿ ಹೇಳಬೇಕು.
And we read in the rest of that chapter. Take time to read it. The enemies were thoroughly defeated. They went out praising God. They didn't take any weapons, no bows and arrows. They just went out praising the Lord.
ಈ ಅಧ್ಯಾಯದಲ್ಲಿ ಮಿಕ್ಕ ವಚನಗಳನ್ನು ನೀವು ನೋಡೋದಾದ್ರೆ, ಅವರು ಅಲ್ಲಿ ಶತ್ರುಗಳನ್ನು ಸೋಲಿಸ್ತಾರೆ. ಅವರು ಶತ್ರುಗಳನ್ನು ಎದುರಿಸಲು ಬಿಲ್ಲನ್ನಾಗಲಿ ಬಾಣವನ್ನಾಗಲಿ ಯಾವುದೇ ಅಸ್ತ್ರವನ್ನಾಗಲಿ ತೆಗೆದುಕೊಂಡು ಹೋಗಲಿಲ್ಲ. ಕೇವಲ ಅವರು ಸ್ತೋತ್ರವೆಂಬ ಗಾನವನ್ನು ಮಾಡುತ್ತಾ ತೆರಳಿದರು. ಅದರ ಫಲಿತಾಂಶ ಏನಾಯ್ತಪ್ಪ ಅಂತಂದ್ರೆ ಶತ್ರುಗಳು ಸೋಲಲ್ಪಟ್ಟರು.
Jehoshaphat believed God and he sent a choir of people praising God and we read in verse 22 as they began singing and praising the Lord exactly like it says in Psalm 50 verse 23 the Lord opened the door for them to be delivered.
ಯಹೋಶಾಫಾಟನು ಅಲ್ಲಿ ದೇವರನ್ನ ನಂಬಿದನು, ಆತನು ಸ್ತೋತ್ರದ ಹಾಡನ್ನು ಹಾಡುವಂತ ಜನರನ್ನ ಮುಂದೆ ಕಳಿಸಿದನು. ನಾವು 22ನೇ ವಚನದಲ್ಲಿ ನಾವು ನೋಡೋದೇನಪ್ಪ ಅಂತಂದ್ರೆ ಅವರು ಹಾಡುವುದನ್ನು ಪ್ರಾರಂಭಿಸಿದರು, ದೇವರಿಗೆ ಸ್ತೋತ್ರ ಮಾಡುವುದನ್ನು ಪ್ರಾರಂಭಿಸಿದರು. ನಾವು ಕೀರ್ತನೆಗಳು 50ನೇ ಅಧ್ಯಾಯ 23ನೇ ವಚನದಲ್ಲಿ ಏನ್ ನೋಡಿಕೊಂಡುವಲ್ಲ ಅದೇ ರೀತಿ ಅವರಲ್ಲಿ ಮಾಡಿದರು. ಆಗ ದೇವರು ಅವರಿಗಾಗಿ ದ್ವಾರವನ್ನು ತೆರೆದರು ಬಿಡುಗಡೆಗೊಳಿಸುವ ಸಲುವಾಗಿ.
And the enemies were defeated. Not only the enemies were defeated, we read later on in that chapter that Israel became rich with the wealth of their enemies.
ಅಲ್ಲಿ ಶತ್ರುಗಳು ಸೋಲಲ್ಪಟ್ಟರು. ಅಲ್ಲಿ ಶತ್ರುಗಳು ಕೇವಲ ಸೋಲಲ್ಪಡಲಿಲ್ಲ, ನಂತರದಲ್ಲಿ ನಾವು ನೋಡೋದೇನಪ್ಪ ಅಂದ್ರೆ ಅಧ್ಯಾಯದಲ್ಲಿ ಇಸ್ರಾಯೇಲರು ಶತ್ರುಗಳ ಸ್ವಾಸ್ಥ್ಯವನ್ನ ಪಡೆದುಕೊಂಡು ಐಶ್ವರ್ಯವಂತರಾದರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
This is the secret. Whatever situation you're in, learn to praise God on the foundation of these seven things I just mentioned.
ಇದು ಒಂದು ರಹಸ್ಯವಾಗಿದೆ. ನಾನು ಈಗ ಹೇಳಿದಂತ ಏಳು ಸಂಗತಿಗಳೆಂಬ ಅಸ್ಥಿವಾರದ ಮೇಲೆ ದೇವರಿಗೆ ಸ್ತೋತ್ರವನ್ನ ಹೇಳುವರಾಗ್ರಿ.
And you'll find God opens a door for you to be set free.
ಆಗ ನೀವು ಕಂಡುಕೊಳ್ಳುತ್ತೀರಿ ದೇವರು ನಿಮಗಾಗಿ ಬಾಗಿಲನ್ನು ತೆರೆಯುವಂತದ್ದನ್ನ ಹಾಗೂ ನಿಮ್ಮನ್ನ ಬಿಡುಗಡೆಗೊಳಿಸುವಂತದ್ದನ್ನ. ಆಮೆನ್.